ವೆಲ್ಕಮ್ ವನ್ಸ್ ಅಗೇನ್ ಟು ವರ್ಡ್ಸ್ ಆಫ್ ಲೈಫ್.
ಜೀವವಾಕ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ.
We've been studying through the Bible and we have come to Luke's gospel now.
ನಾವು ಸತ್ಯವೇದ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ, ಲೂಕನು ಬರೆದ ಸುವಾರ್ತೆಗೆ ಬಂದಿದ್ದೇವೆ.
And we want to look at Luke's gospel chapter 8 today.
ಇವತ್ತು ನಾವು ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯವನ್ನು ನೋಡಿಕೊಳ್ಳೋಣ.
Let's look at verse 16.
16ನೇ ವಚನವನ್ನು ನೋಡಿ.
It speaks about lighting a lamp.
ಇಲ್ಲಿ ದೀಪವನ್ನು ಹಚ್ಚುವುದರ ಕುರಿತು ಮಾತನಾಡುತ್ತದೆ.
And it giving light to all in the house.
ಮನೆಯಲ್ಲಿ ಇರುವವರೆಲ್ಲರಿಗೂ ಬೆಳಕು ಕೊಡುವಂತದರ ಬಗ್ಗೆ ಮಾತನಾಡುತ್ತದೆ.
Then it says in verse 17.
17ನೇ ವಚನದಲ್ಲಿ
nothing is hidden that will not become evident.
ಬಯಲಿಗೆ ಬಾರದೇ ಇರುವಂತ ಗುಟ್ಟು ಒಂದಿಲ್ಲ.
Nor anything secret that will not be known and come to the light.
ಅಥವಾ ಪ್ರಕಾಶಕ್ಕೆ ಬಾರದ ಯಾವ ರಹಸ್ಯವೂ ಇಲ್ಲ ಅಂತ ಇಲ್ಲಿ ಹೇಳುತ್ತದೆ.
Therefore, what should we do?
ಆದುದರಿಂದ ನಾವೇನ್ ಮಾಡಬೇಕು?
Take care how you listen.
ಕಿವಿ ಕೊಡುವಂತ ವಿಷಯದಲ್ಲಿ ನೋಡಿಕೊಳ್ಳ್ರಿ.
Because whoever has, to him will more be given. Whoever does not have, what he thinks he has will be taken away from.
ಇದ್ದವನಿಗೆ ಕೊಡಲ್ಪಡುವುದು, ಇಲ್ಲದವನ ಕಡೆಯಿಂದ ಅವನು ತನ್ನದೆಂದು ಎಣಿಸುವಂತದ್ದು ತೆಗೆಯಲ್ಪಡುವುದು.
He is talking about light.
ಬೆಳಕಿನ ಬಗ್ಗೆ ಕುರಿತು ಯೇಸು ಮಾತನಾಡುತ್ತಿದ್ದಾರೆ.
In verse 16.
16ನೇ ವಚನದಲ್ಲಿ
when you listen,
ನೀವು ಕೇಳಿಸಿಕೊಂಡಾಗ,
it says take care how you listen.
ನೀವು ಕೇಳುವಂತ ವಿಷಯದಲ್ಲಿ ನೋಡ್ಕೊಳ್ರಿ ಅಂತ ಹೇಳುತ್ತೆ.
When you listen to God's word like you're listening right now,
ಇವತ್ತು ನೀವು ಕೇಳಿಸಿಕೊಳ್ಳುವ ಪ್ರಕಾರ ದೇವರ ವಾಕ್ಯವನ್ನು ಕೇಳಿಸಿಕೊಂಡಾಗ,
you can either get light or no light.
ನೀವು ಬೆಳಕನ್ನ ಪಡ್ಕೊಳ್ತೀರಿ, ಇಲ್ಲಾಂದ್ರೆ ಬೆಳಕನ್ನ ಪಡ್ಕೊಳ್ಳೋದಿಲ್ಲ.
10 people may listen to me and only one may get light.
10 ಜನರು ಈ ಸಂದೇಶವನ್ನ ಕೇಳಿಸಿಕೊಳ್ತಾರೆ, ಒಬ್ಬನು ಬೆಳಕು ಪಡ್ಕೋಬಹುದು.
It depends on how they listen.
ಹೇಗೆ ಕೇಳಿಸಿಕೊಳ್ತಾರೆ ಅದರ ಮೇಲೆ ಅವಲಂಬಿತ.
Jesus said, take care how you listen.
ಕೇಳುವಂತ ವಿಷಯದಲ್ಲಿ ನೋಡ್ಕೊಳ್ಳ್ರಿ ಅಂತ ಹೇಳುತ್ತಿಲ್ಲಿ.
He had just spoken about the sower and the seed in verses 5 to 15.
ಯೇಸು ಆಗತಾನೆ 5ರಿಂದ 15ನೇ ವಚನದವರೆಗೂ ಬೀಜವನ್ನ ಬಿತ್ತುವನ ಕುರಿತು ಮಾತನಾಡಿದೆ.
The seed was the same.
ಬೀಜವೂ ಹಾಗೆ ಇದೆ.
The sower was the same.
ಬೀಜ ಬಿತ್ತುವವನು ಹಾಗೆ ಇದ್ದಾನೆ.
But the ground was not the same.
ಆದರೆ ನೆಲವು ಒಂದೇ ತರ ಇಲ್ಲ.
And this is what Jesus is saying.
ಅದನ್ನೇ ಯೇಸು ಇಲ್ಲಿ ಹೇಳ್ತಾ ಇರೋದು.
10 people can sit in the same church, listen to the same speaker.
10 ಜನ ಒಂದೇ ಸಭೆಯಲ್ಲಿ ಕೂತು ಒಬ್ಬನೇ ಸಂದೇಶಕಾರನಿಂದ ಒಂದೇ ಸಂದೇಶ ಕೇಳ್ತಾರೆ.
One may grow in grace, the other 9 may remain stagnant.
ಒಬ್ಬನು ಕೃಪೆಯಲ್ಲಿ ಬೆಳಿತಾನೆ, ಇನ್ನು 9 ಜನರು ನಿಂತ ನೀರಾಗಿ ಬಿಡ್ತಾರೆ.
I have seen that in so many instances.
ಅನೇಕ ಪ್ರಕರಣಗಳಲ್ಲಿ ನಾನು ಇದನ್ನು ನೋಡಿದ್ದೇನೆ.
That I am convinced that it all depends on how we listen.
ನನಗೆ ಗೊತ್ತಾಗಿದೆ, ಅವರು ಹೇಗೆ ಕೇಳಿಸಿಕೊಳ್ತಾರೋ ಅದರ ಮೇಲೆ ಅವಲಂಬಿತವಾಗಿದೆ.
And if you're faithful to use what God gives you,
devaru nimge kottiruvanta vishayadalli neevu nambigastaragidre,
he'll give you more.
Hechu nimge kodtaru devaru.
But if you are not careful with what God gives you,
devaru nimge kottiruvanta vicharadalli neevu jagarukaragilla andre,
even what you have will be taken away.
Niminda iruvantaddu kuda tegelpaduvudu.
Maybe you did have some light in the past,
hinde nimge on swalpa belakirabahudu.
And now God's giving you more light,
iga hechu devaru belaku kodtare.
You don't obey,
neevu adakke vidheyaragilla andre,
even that old light will go.
Hale belaku kuda hogalpaduvudu.
That's why I believe that a man can get salvation and lose it.
Adanna na nambodu obba manusha rakshana hondidru kuda munde kalkola sadhyade.
That's what it says here.
Adanne illi heluvantaddu,
what he has will be taken away.
ಆತನು ಹೊಂದಿರುವಂತದ್ದನ್ನು ತೆಗೆಯಲ್ಪಡುವುದು.
So let's be careful.
ಹಾಗಾಗಿ ಎಚ್ಚರಿಕೆಯಿಂದ ಇರ್ರಿ.
And then we see another passage which shows us Jesus' attitude to his mother and brothers.
ಯೇಸು ತಮ್ಮ ತಾಯಿ ಮತ್ತು ಸಹೋದರರ ವಿಷಯವಾಗಿ ಮನೋಭಾವ ಹೇಗೆ ಹೊಂದಿದ್ರು ಅಂತ ಮತ್ತೊಂದು ಭಾಗ ಇಲ್ಲಿ ಹೇಳುತ್ತೆ.
See, he was a very popular speaker now because he was healing so many sick people.
Yesu aneka janarana swastha padastidru, janapriya bodakaragidru kuda aga.
And even though his brothers didn't believe in him,
atana sahodararu atanna nambike ittillandru kuda,
we read that in John 7.
ಯೋಹಾನ 7ರಲ್ಲಿ ಅದನ್ನ ಓದ್ತೇವೆ.
They wanted to cash in on his popularity.
ಯೇಸುವಿನ ಜನಪ್ರಿಯತೆಯನ್ನ ಲಾಭ ಮಾಡಿಕೊಳ್ಳಲು ಬಯಸಿದರು ಸಹೋದರರು.
So they pulled their mother along and said, let's go and
ಸಹೋದರರು ತಾಯಿನ ಕರ್ಕೊಂಡು ಹೋಗ್ತಾರೆ ಯೇಸುವನ್ನ ಭೇಟಿಯಾಗಲು.
The crowd was so great they couldn't get to him, verse 19.
ಗುಂಪು ಜಾಸ್ತಿ ಇದ್ದಿದ್ರಿಂದ ಯೇಸುವನ್ನ ಮುಟ್ಟಲು ಅವ್ರ ಕೈಲಾಗಲಿಲ್ಲ 19ನೇ ವಚನದಲ್ಲಿ.
That means there was a jam packed crowd, they couldn't find their way to the front.
ಗುಂಪು ಬಹಳ ಜಾಸ್ತಿ ಇತ್ತು, ಅವರು ಮುಂದೆ ಹೋಗಲಿಕ್ಕೆ ಅಸಾಧ್ಯವಾಗಿತ್ತು.
So if they send a message up to the front, your mother and your brothers are waiting at the back to see.
ಮುಂದೆ ಕೂತಿರುವವರಿಗೆ ಸಂದೇಶ ತಲುಪಿಸಿದ್ರು, ನಿನ್ನ ತಾಯಿ ಸಹೋದರರು ಕಾಯ್ತಾ ಇದ್ದಾರೆ ಅಂತ.
From the front he said.
ಮುಂದಿಂದ ಯೇಸು ಹೇಳ್ತಾರೆ.
Who is my mother and who are my brothers?
ಯಾರು ನನ್ನ ಸಹೋದರರು ಮತ್ತು ತಾಯಿ ಅಂತ.
All these people who hear the word of God and do it.
ದೇವರ ವಾಕ್ಯವನ್ನ ಕೇಳಿ ಅದಕ್ಕೆ ವಿಧೇಯರಾಗುವವರೇ ನನ್ನ ತಾಯಿ ತಮ್ಮಂದ್ರು ಅಂತ ಹೇಳ್ತಾರೆ.
He said he now had a new family.
ಈಗ ಯೇಸುವಿಗೆ ಹೊಸ ಕುಟುಂಬ ಇತ್ತು.
It's not that he didn't care for the old family.
ಅದರ ಅರ್ಥ ಹಳೆ ಕುಟುಂಬವನ್ನ ಯೇಸು ಕಾಳಜಿ ವಹಿಸುತ್ತಿದ್ದಿಲ್ಲ ಅಂತಲ್ಲ.
We know that even when he was hanging on the cross he cared for his mother.
Yesu shilubeyalli neethu hakalpattidru kuda tanna taayi bagge kaalaji vahisidru. Aadre
there was a new family now.
Iga hosa kutumba ittu.
Of those who listen to God's word and do it.
Devara vakyavanna keli adakke vidheyaraguvanta kutumba.
And that's the family he was going to be concerned about.
Aa kutumbada vishayavagi Yesu kaalaji hondidru.
And we read further here
ಇಲ್ಲಿ ನಾವು ಮುಂದೆ ಓದ್ತೇವೆ
about his casting out demons
ದೆವ್ವಗಳನ್ನು ಬಿಡಿಸುವಂತದ್ದು
his healing the sick
ಅಸ್ವಸ್ಥರನ್ನು ಸ್ವಸ್ಥ ಮಾಡುವಂತದ್ದು
etc and then we come to chapter 9
ಇನ್ನು ಎತ್ತರೆ ಇದೆ 9ನೇ ಅಧ್ಯಾಯಕ್ಕೆ ಬರುವಾಗ
and there we read something very interesting
ಅಲ್ಲಿ ನಾವು ಆಸಕ್ತಿಕರ ವಿಷಯವನ್ನು ಓದ್ತೇವೆ
you know that Jesus had given his disciples authority and power
ಯೇಸು ತಮ್ಮ ಶಿಷ್ಯಂದರಿಗೆ ದೆವ್ವಗಳನ್ನು ಬಿಡಿಸುವಂತ ಅಧಿಕಾರ ಮತ್ತು ಬಲವನ್ನು ಕೊಟ್ಟಿದ್ರು
We read here first of all is going up to the mount of transfiguration
ಇಲ್ಲಿ ನಾವು ಓದ್ತೇವೆ ರೂಪಾಂತರ ಬೆಟ್ಟಕ್ಕೆ ಹೋಗುವಂತದನ್ನ
Luke 9 verse 28 onwards
ಲೂಕ 9:28 ರಿಂದ
and there
ಅಲ್ಲಿ
his face began to shine
ಅವರ ಮುಖವು ಪ್ರಕಾಶಿಸಿತು
and Moses and Elijah came verse 30 and began to talk to him
30ನೇ ವಚನದಲ್ಲಿ ಮೋಶೆಯು ಮತ್ತು ಎಲಿಯನು ಆತನ ಸಂಗಡ ಮಾತನಾಡಲು ಬಂದರು
and Peter was so overwhelmed by this
petranu idarinda mai baragondiddanu
they were so excited they said this is great let's live here forever
athan heltane idu thumba adbhuta navu ille irona anta
and he said let's make three tabernacles and live
mooru parna shalegalannu katti navu ille irona anta heltane
for you one for Moses one for Elijah
ondu moshe ondu eliyanu mattu innondu ninige anta
you know this is how sometimes we can admire a man of God so much
oba devika manushananna navu kelavomme bahala achchumachchu vyaktapadustave
we put him on the same level as Jesus
yesuvina mattakke bahalashtu bari nilustave
let's make three tabernacles
mooru parna shale kattona
one for Jesus
ondu yesuvige
one for this man of God
ondu ee devika manushanige
another man of God
mattondu mattoba devika manushanige
as soon as you say that
nivu aa reetiye helida takshana
it says immediately a cloud came over
modavu avara mele kaviyate
verse 34
34ne vachana
and a voice said
swaravu ee reetiye helate
don't you dare equate my son with all these other men
bere manushyarottige nanna magananu serisodire maadbeedri embudagi
this is my son
itanu nanna maganu
verse 35
35 ne vachana
my chosen one
nanu arisikondantavanu
listen to him
kelisikolri ataninda
and then when they opened their eyes
aga avaru kannu terelpadutte
Moses and Elijah had gone
moshe eliyanu kaanadaagtare
Jesus was alone
yesu obre irtare
that's how it must be in our life
namma jeevitadallu kuda ade reetiyagi
thank god for every man of god who has blessed us
nammanu aashirvadisidanta pratiyoba daivika manushanigagi devarige stotra
never put him on the same level as Jesus
aadre yesuvina mattadalli yarnu kuda idabardu
I'm sorry to say
nanu helik vishada padustane
many christians today
aneka christarindu
they have elevated god's men to a level higher than even Jesus Christ
aneka bodhakarna yesuvina ಕ್ಕಿಂತ ಮೇಲೆ ನಿಲ್ಲಿಸ್ಬಿಡ್ತಾರೆ ಜನರು
ಅಂಡ್ ದೋಸ್ ಮೆನ್ ಆಲ್ಸೋ ಲೈಕ್ ದಟ್ ಪೊಸಿಷನ್
ಬೋಧಕರು ಕೂಡ ಅಂತಹ ಸ್ಥಾನವನ್ನ ಅಪೇಕ್ಷೆ ಪಡ್ತಾರೆ
ಜೀಸಸ್ ಇಸ್ ಮಚ್ ಬಿಲೋ ದಮ್
ಯೇಸು ಅವರಿಗಿಂತ ಕಡಿಮೆ ಇರ್ತಾರೆ
Peter tried to equate them but today it's different Jesus is below these
petrano manusharanna yesuvige sama madalu bayisidanu adare indu yesu thumba kelage elididare ee daivika manusharigintha
here is one example
illi ondu udaharane
today many great preachers you can never contact them
indu aneka bodhakarna neevu samparkisalu asadhya
if you try to phone them up you'll get their secretary
ivattu neevu avarige kare madalu prayatnisidare avara sahayakaru kare tegedukoltare
you send an email to them they never get it
neevu avarige email kalisidare avarige adu talapalla
if you send them a letter it will not go to them
avarige patra baradare aa patravu kuda avarige talapalla
but with Jesus it was different
adare yesu thumba vyathasavagidru
you could always contact Jesus he had no secretary
yesuvige yavade sahayakaru irilla avarna neevu yavaga bekaru samparkisabodagittu adare janaru heltare
oh well today my ministry is so big
indu nanna seve bahala doddagide anta
bigger than Jesus ministry
yesuvina sevegintha bahala doddagide anta heltare avaru
oh it is like that something wrong with you
howda hagidre nimmalle eno on tappide anta nan heltene
how can your ministry be bigger than Jesus ministry
hege nimma seviyu yesuvina sevegintha doddagide
how can you be a more important person than Jesus Christ
yesu kristanigintha hege neevu pramukhanadre
Jesus didn't have a secretary how in the world do you think you can have one
yesuvige sahayakane irlilla hagadre nimge hegide adu
think of the thousands of people who crowded around Jesus who had a genuine gift of healing
yesuvina sutta saviraru mandi sutu vardidru yesu nijavaglu swastha maduvanta varanu hondidru
was available to people
yesu yavaglu labhyavidru janarige
of course he couldn't talk to one person when he was already talking to another
yesu obratra agle maatnadtidru andre innobratra aagtidilla
maatadlikke
yesu heltidru daivittu kairi anta
but he was not inaccessible
aadre labhyave illadante irlilla yesu
And that's the problem with a lot of so-called preachers and servants of God today.
ಇಂದು ಅನೇಕ ಬೋಧಕರು ಮತ್ತು ದೇವಸೇವಕರಲ್ಲಿ ಇರುವಂತ ಸಮಸ್ಯೆ ಅದೇ ಆಗಿದೆ.
Such people are not servants of God, they are servants of themselves.
ಅಂತವರು ತಮಗೆ ತಾವು ಸೇವಕರಾಗಿದ್ದರೆ ದೇವರ ಸೇವಕರಲ್ಲ.
Let me say to you, if your ministry is more important than Jesus Christ, you're going in the wrong direction.
ನಿಮ್ಮ ಸೇವೆಯು ಯೇಸುಕ್ರಿಸ್ತನ ಸೇವೆಗಿಂತ ಬಹಳ ದೊಡ್ಡದಾಗಿತ್ತು ಅಂದ್ರೆ ನೀವು ತಪ್ಪಾದ ಮಾರ್ಗದಲ್ಲಿ ಹೋಗ್ತಾ ಇದ್ದೀರಿ ಅಂತ ನಾನು ಹೇಳ್ತೀನಿ.
The devil has secretaries Jesus doesn't have
ಸೈತಾನನಿಗೆ ಸಹಾಯಕರು ಇರ್ತಾರೆ ಯೇಸುವಿಗೆ ಸಹಾಯಕರು ಇರೋದಿಲ್ಲ
ಇಟ್ಸ್ ಈಸಿಯರ್ ಟು ರೀಚ್ ಜೀಸಸ್ ಟುಡೇ ದನ್ ಇಟ್ ಇಸ್ ಟು ರೀಚ್ ಮೆನಿ ಪ್ರೀಚರ್ಸ್
ಇಂದು ಜನರು ಬೋಧಕರನ್ನ ತಲುಪೋದಕ್ಕಿಂತ ಬೇಗ ಯೇಸುವನ್ನ ತಲುಪಬಹುದಾಗಿದೆ
There's something wrong with that.
ಬೋಧಕರಲ್ಲಿ ಏನೋ ತಪ್ಪಾಗಿದೆ.
God has never intended it to be like.
ದೇವರು ಆ ರೀತಿಯಾಗಿ ಇರಬಾರದು ಅಂತ ಬಯಸ್ತಾರೆ.
Jesus is special.
ಯೇಸು ವಿಶೇಷವಾದವರು.
All others are below.
ಬೇರೆ ಎಲ್ಲರೂ ಕೆಳಗಿದ್ದಾರೆ.
Let's never forget that.
ಅದನ್ನ ಮರಿಬೇಡ್ರಿ ಎಂದು.
And then when he said that we'd like to stay here forever.
ನಂತರ ಅವರು ಇಲ್ಲೇ ಇರೋಣ ಅಂತ ಹೇಳಿದಾಗ.
The Lord said no.
ಕರ್ತರು ಇಲ್ಲ ಅಂತ ಹೇಳ್ತಾರೆ.
There are demon possessed people in the valley. We have to go down and help them.
ಕೆಳಗಡೆ ಬಹಳ ದೆವ್ವಡಿದಂತ ಜನರಿದ್ದಾರೆ ಅವರನ್ನ ಬಿಡಿಸೋಣ ಅಂತ.
And when they went down.
ಅವರು ಕೆಳಗೆ ಹೋದಾಗ.
There was this man who had a demon possessed child.
ದೆವ್ವಡಿದಂತ ಮಗನನ್ನು ಒಬ್ಬ ವ್ಯಕ್ತಿ ಇಲ್ಲಿ ಹೊಂದಿರ್ತಾನೆ.
Disciples had been given authority to cast out demons, but they didn't have faith.
ಶಿಷ್ಯಂದರಿಗೆ ದೆವ್ವ ಬಿಡಿಸುವ ಅಧಿಕಾರ ಇತ್ತು, ಆದರೆ ಅವರಲ್ಲಿ ನಂಬಿಕೆ ಇರಲಿಲ್ಲ.
And when they asked why,
ಅವರು ಯಾಕೆ ಅಂತ ಕೇಳುವಾಗ,
we know in Matthew 17, Jesus said, it's because you're not praying and fasting.
ಮತ್ತಾಯ 17ರಲ್ಲಿ ಯೇಸು ಹೇಳ್ತಾರೆ, ನೀವು ಪ್ರಾರ್ಥನೆ ಮಾಡ್ತಾ ಇಲ್ಲ, ಉಪವಾಸ ಮಾಡ್ತಾ ಇಲ್ಲ.
You know, you don't require more than one sentence to cast out a demon.
ನೀವು ದೆವ್ವವನ್ನ ಬಿಡಿಸಲಿಕ್ಕೆ ಒಂದು ಮಾತಿಗಿಂತ ಹೆಚ್ಚಿಗೆ ಮಾತು ಬೇಕಾಗಿಲ್ಲ.
You don't have to say it 10 times.
10 ಬಾರಿ ಹೇಳುವ ಅವಶ್ಯಕತೆ ಇಲ್ಲ.
You don't have to shout.
ಕೂಗುವ ಅವಶ್ಯಕತೆ ಇಲ್ಲ.
Devil's got good hearing.
ಸೈತಾನ ನಿನಗೆ ಒಳ್ಳೆ ಕಿವಿ ಇದೆ.
And if he doesn't go out when you tell him to go.
ನೀವು ದೆವ್ವಕ್ಕೆ ಹೋಗು ಅಂತ ಹೇಳುವಾಗಲೂ ಅದು ಹೋಗಲಿಲ್ಲ ಅಂದ್ರೆ.
No use shouting and screaming and pulling their hair and all that.
ಕೂಗಿ ಅರ್ಚಾಡೋ ಅಂತ ಅವಶ್ಯಕತೆ ಇಲ್ಲ.
It's because something's wrong with you.
ಇಲ್ಲ ಅಂದ್ರೆ ನಿಮ್ಮಲ್ಲಿ ಏನೋ ತಪ್ಪಾಗಿದೆ.
You need to go and pray and fast.
ನೀವು ಪ್ರಾರ್ಥನೆ ಮಾಡಬೇಕು, ಉಪವಾಸ ಮಾಡಬೇಕು.
And come back with faith in the authority of Jesus.
ನಂಬಿಕೆಯಿಂದ ಬಂದು ಯೇಸುವಿನ ಅಧಿಕಾರದಲ್ಲಿ ಒಳಪಡಬೇಕು.
Then that demon will listen to you.
ಆಗ ದೆವ್ವವು ನಿಮ್ಮ ಮಾತನ್ನ ಕೇಳುತ್ತದೆ.
And then we read here.
ನಂತರ ನಾವು ಇಲ್ಲಿ ಓದ್ತೇವೆ.
After they could not cast out this demon.
ಅವರು ಶಿಷ್ಯಂದರು ದೆವ್ವವನ್ನು ಬಿಡಿಸಲಿಕ್ಕೆ ಸಾಧ್ಯವಾಗದಿದ್ದಾಗ.
Come across another person. Who's casting out demons in verse 49.
49ನೇ ವಚನದಲ್ಲಿ ಯಾರೋ ಮತ್ತೊಬ್ಬ ವ್ಯಕ್ತಿ ದೆವ್ವವನ್ನು ಬಿಡಿಸ್ತಿರ್ತಾನೆ.
You know how a man is when somebody else can do what you can't do, you get jealous.
ಒಬ್ಬ ಮನುಷ್ಯ ಹೇಗೆ ಗೊತ್ತಾ, ತಾನು ಮಾಡದಿರುವಂತದನ್ನು ಮತ್ತೊಬ್ಬ ಮಾಡ್ತಾನೆ ಅಂದ್ರೆ ಹೊಟ್ಟೆ ಕಿಚ್ಚು ಪಡ್ತಾನೆ.
So they try to stop him.
ಅದನ್ನ ನಿಲ್ಲಿಸಲು ಪ್ರಯತ್ನ ಮಾಡ್ತಾರೆ.
Don't cast out demons.
ದೆವ್ವವನ್ನ ಬಿಡಿಸಬೇಡ ಅಂತ ಹೇಳ್ತಾರೆ.
And John came to Jesus in verse 49 and said, we saw somebody casting out demons, we stopped him because he's not following with us and preaching disciples.
ಯೋಹಾನನ ಹೇಳ್ತಾನೆ, ಗುರುವೇ ಯಾವನೋ ಒಬ್ಬನು ನಿನ್ನ ಹೆಸರನ್ನು ಹೇಳಿ ದೆವ್ವ ಬಿಡಿಸುವುದನ್ನು ನಾವು ಕಂಡ್ವಿ, ಅವನು ನಮ್ಮನ್ನು ಹಿಂಬಾಲಿಸ್ತಾ ಇಲ್ಲ ಹಾಗೂ ಶಿಷ್ಯತ್ವವನ್ನು ಬೋಧಿಸ್ತಾ ಇಲ್ಲ, ಅದಕ್ಕಾಗಿ ನಿಲ್ಲಿಸಿದ್ವಿ ಅಂತ ಹೇಳ್ತಾನೆ.
He's not preaching discipleship like
ನಮ್ಮ ಹಾಗೆ ಶಿಷ್ಯತ್ವ ಹೊಂದಿಲ್ಲ ಅಂತ ಹೇಳ್ತಾರೆ ಅವರು.
He's just casting out demons.
ಆತನು ಕೇವಲ ದೆವ್ವವನ್ನು ಬಿಡಿಸ್ತಾ ಇದ್ದಾನೆ.
Jesus said, listen, what a word for today's Christian world.
ಯೇಸು ಇಂದು ಕ್ರೈಸ್ತ ಸೇವಕರಿಗೆ ಎಂತ ಮಾತು ಹೇಳ್ತಾರೆ
ಗೊತ್ತಾ? Somebody doing a ministry different from yours.
ನಿಮ್ಮ ಸೇವೆಗಿಂತ ಮತ್ತೊಬ್ಬರು ವ್ಯತ್ಯಾಸ ಸೇವೆ ಮಾಡ್ತಾ ಇದ್ದಾರೆ ಅಂದ್ರೆ,
don't stop him.
ಅವರನ್ನ ನಿಲ್ಲಿಸಬೇಡ್ರಿ.
He's not against us.
ನಮ್ಮ ವಿರುದ್ಧವಾಗಿಲ್ಲ ಆತನು.
He's for us.
ಆತ ನಮಗಾಗಿದ್ದಾನೆ.
That may not be your ministry.
ನಿಮ್ಮ ಸೇವೆ ಆಗಿರ್ಲಿಕ್ಕಿಲ್ಲ.
Don't join him.
ಆತನೊಟ್ಟಿಗೆ ಸೇರ್ಬೇಡ್ರಿ.
And don't criticize him.
ಆತನನ್ನ ಟೀಕೆ ಮಾಡಬೇಡ, ಬಿಟ್ಬಿಡ್ರಿ ಆತನೊಬ್ಬನ.
Of course, if he's dishonoring the name of the Lord.
ದೇವರ ನಾಮವನ್ನ ಕೆಡಿಸ್ತಾ ಇದ್ದ ಅಂದ್ರೆ ಮಾತ್ರ.
I mean, if this person was making money through his ministry.
ಈ ವ್ಯಕ್ತಿ ತನ್ನ ಸೇವೆ ಮುಖಾಂತರ ಹಣ ಗಳಿಸ್ತಾ ಇದ್ದ ಅಂದ್ರೆ.
Then he needs to be rebuked for that, not for his ministry.
ಅದಕ್ಕಾಗಿ ಆತನನ್ನ ನೀವು ಗದರಿಸಬೇಕೆ ಹೊರತು ಆತನ ಸೇವೆಯ ವಿಷಯವಾಗಿ ಗದರಿಸಬಾರದು.
So,
ಹಾಗಾಗಿ,
not everyone who says they are serving the Lord is serving the Lord.
ಎಲ್ಲರೂ ಕರ್ತನನ್ನ ಸೇವೆ ಮಾಡ್ತಾ ಇದೀವಿ, ಕರ್ತನನ್ನ ಸೇವೆ ಮಾಡ್ತಿದೀವಿ ಅಂತ ಹೇಳೋದಲ್ಲ.
So, if a man is doing a ministry and is doing it with a good motive but a completely different ministry from yours.
ಒಬ್ಬ ಮನುಷ್ಯನು ಸೇವೆ ಮಾಡ್ತಾ ಇದ್ದ ಅಂದ್ರೆ ನಿಮ್ಮ ಸೇವೆಗಿಂತ ವ್ಯತ್ಯಾಸ ಉಳ್ಳದಾಗಿತ್ತು ಆತನ ಸೇವೆ ಅಂದ್ರೆ.
And he's not doing it for money.
ಹಣಕ್ಕಾಗಿ ಮಾಡ್ತಾ ಇಲ್ಲ ಅಂದ್ರೆ.
He's doing it sincerely for the Lord.
ಯಥಾರ್ಥವಾಗಿ ದೇವರಿಗೆ ಮಾಡ್ತಾ ಇದ್ದ ಅಂದ್ರೆ.
Totally different ministry from you.
ನಿಮ್ಮ ಸೇವೆಗಿಂತ ವ್ಯತ್ಯಾಸವಾಗಿತ್ತು ಅಂದ್ರೆ.
Maybe all he's doing is casting out demons.
ದೆವ್ವ ಬಿಡಿಸೋದೇ ಆಗಿತ್ತು ಅಂದ್ರೂ ಕೂಡ.
But he's not doing it for money.
ಹಣಕ್ಕಾಗಿ ಮಾಡ್ತಾ ಇಲ್ಲ ಅಂದ್ರೆ.
Not doing it for honor.
ಗೌರವಕ್ಕಾಗಿ ಮಾಡ್ತಾ ಇಲ್ಲ ಅಂದ್ರೆ.
He's doing it only to glorify the Lord and help people.
ದೇವರ ಮಹಿಮೆ ಪಡಿಸಲು ಮತ್ತು ಜನರಿಗೆ ಸಹಾಯಿಸಲು ಮಾಡ್ತಾ ಇದ್ದ ಅಂದ್ರೆ.
He's not doing it to send reports to America.
ಮತ್ತೊಬ್ಬರಿಗೆ ಅಮೆರಿಕಾಗೆ ವರದಿ ಕಳಿಸ್ತಾ ಇಲ್ಲ ಅಂದ್ರೆ.
You know what the Lord says?
ಕರ್ತರ ಏನಂತ ಹೇಳ್ತಾರೆ ಗೊತ್ತಾ?
Don't stop him.
ನಿಲ್ಲಿಸಬೇಡ್ರಿ.
He's not against you.
ನಿಮ್ಮ ವಿರುದ್ಧವಾಗಿಲ್ಲ ಆತನು.
Don't join him.
ಆತನೊಟ್ಟಿಗೆ ಸೇರ್ಬೇಡ್ರಿ.
You preach discipleship.
ನೀವು ಶಿಷ್ಯತ್ವವನ್ನು ಸಾರಿ.
Let him do that.
ಅವರು ಅದನ್ನು ಮುಂದುವರಿಸಲಿ.
But that doesn't apply to a whole lot of people. Who are dishonoring the Lord by the way they say they are serving the Lord.
ಯಾರು ಕರ್ತನನ್ನ ಸೇವೆ ಮಾಡ್ತಾ ಇದೀವಿ ಅಂತ ಹೇಳ್ಕೊಂಡು ಕರ್ತನ ನಾಮಕ್ಕೆ ಅಗೌರವ ತೋರಿಸ್ತಾ ಇದಾರಲ್ಲ ಅವರಿಗೆ ಈ ಮಾತು ಅನ್ವಯಿಸೋದಿಲ್ಲ.
Then they went to Samaria, verse 52.
52ನೇ ವಚನದಲ್ಲಿ ಸಮಾರ್ಯಾದವರ ಒಂದು ಹಳ್ಳಿಗೆ ಹೋಗ್ತಾರೆ.
One year earlier,
ಒಂದು ವರ್ಷ ಮುಂಚೆ,
there was a big revival in Samaria.
ಅಲ್ಲಿ ದೊಡ್ಡ ಉಜ್ಜೀವನ ಇತ್ತು.
This woman in John 4 had gone out and preached and so many people were
converted. ಯೋಹಾನ 4ರಲ್ಲಿ ಸಮಾರ್ಯಾದ ಒಬ್ಬ ಹೆಂಗಸು ಹೊರಗಡೆ ಹೋಗಿ ಯೇಸುವಿನ ಬಗ್ಗೆ ಹೇಳ್ತಾಳೆ, ಅನೇಕರು ಪರಿವರ್ತನೆ ಹೊಂದುತ್ತಾರೆ, ಅಲ್ಲಿ ದೊಡ್ಡ ಉಜ್ಜೀವನ ಆಗುತ್ತೆ.
That disturbed some of the leaders of the Samaritan denomination.
ಸಮಾರ್ಯಾದವರ ಕೆಲವು ಗುಂಪಿಗೆ ಅದು ದೊಡ್ಡ ಅಡಚಣೆ ಅಂತ ಅನ್ಸುತ್ತೆ.
They discovered Jesus was the one who brought that revival.
ಯೇಸು ಉಜ್ಜೀವನ ತಂದರಲ್ಲ ಅಂತ ಅವರಿಗೆ ಗ್ರಹಿಕೆ ಆಗುತ್ತೆ.
So now when Jesus comes,
ಯೇಸು ಇಲ್ಲಿ ಬರ್ತಾರೆ.
They did not receive him, verse 53.
53ನೇ ವಚನದಲ್ಲಿ ಈ ರೀತಿ ಹೇಳಲ್ಪಟ್ಟಿದೆ, ಅವರು ಯೇಸುವನ್ನ ಸೇರಿಸಿಕೊಳ್ಳಲಿಲ್ಲ ಅಂತ.
You know that happens sometimes.
ನಿಮಗೆ ಗೊತ್ತಾ, ಕೆಲವೊಮ್ಮೆ ಅದಾಗತ್ತೆ.
When you go somewhere and preach and there's a revival.
ನೀವು ಕೆಲವೊಂದು ಕಡೆ ಹೋಗಿ ಪ್ರಸಂಗ ಮಾಡ್ತೀರಿ, ಅಲ್ಲಿ ಉಜ್ಜೀವನ ಆಗುತ್ತೆ.
The people in that established tradition don't want anything to be shaken.
ಅಲ್ಲಿ ಸಂಪ್ರದಾಯವನ್ನು ಎತ್ತಿ ನಿಲ್ಲಿಸಿದಂತ ಕೆಲವು ಜನರು ಯಾವುದು ಅಳಗಾಡಬಾರದು ಅನ್ಕೊಳ್ತಾರೆ.
They don't want their wretched unscriptural traditions to be broken.
ವಚನದಲ್ಲಿ ಹೇಳದೇ ಇರುವಂತ ಸಂಪ್ರದಾಯಗಳು ಮುರಿಯಲ್ಪಡಬಾರದು ಅಂತ ಅನ್ಕೊಳ್ತಾರೆ.
Stop this man coming there again and bringing another revival.
ಯೇಸು ಮತ್ತೊಂದು ಉಜ್ಜೀವನ ತರಲಿ ಕೊರಟಿರ್ತಾರೆ, ಅದನ್ನ ತಡಿತಾರವರು.
Because they are not interested in people becoming holy.
ಜನರು ಪವಿತ್ರರಾಗಲು ಅವರಿಗೆ ಇಷ್ಟ ಇರೋದಿಲ್ಲ.
They are interested in preserving their own group.
ಅವರು ತಮ್ಮ ಸ್ವಂತ ಗುಂಪನ್ನ ತಯಾರಿಸಲು ಸಿದ್ಧರಾಗಿರ್ತಾರೆ ಅಷ್ಟೇ.
So when John and James saw this,
ಯೋಹಾನ ಮತ್ತು ಯಾಕೋಬ ಇದನ್ನು ನೋಡಿದಾಗ,
they said, Lord, let's call down fire from heaven like Elijah did.
ಎಲಿಯನು ಮಾಡಿದಂತೆ ಆಕಾಶದಿಂದ ಬೆಂಕಿಯನ್ನು ತರಿಸು ಅಂತ ಹೇಳ್ತಾರೆ.
Burn them up.
ಅವ್ರನ್ನ ಸುಟ್ಟು ಹಾಕು ಅಂತ ಹೇಳ್ತಾರೆ.
Not receiving you.
ನಿನ್ನನ್ನು ಸೇರಿಸಿಕೊಳ್ತಾ ಇಲ್ಲ ಅವರು.
And Jesus rebuked them.
ಯೇಸು ಅವ್ರನ್ನ ಗದರಿಸ್ತಾರೆ.
What are you talking?
ನೀವು ಏನ್ ಮಾತಾಡ್ತಿದ್ದೀರಾ?
You think I've come here to destroy people who don't accept me?
ನನ್ನ ಸೇರಿಸಿಕೊಳ್ಳದೆ ಇರುವಂತ ಜನರನ್ನ ನಾಶ ಮಾಡ್ಲಿಕ್ಕೆ ಬಂದೆ ಇಲ್ಲಿಗೆ?
Save people's lives.
ನಾನು ಜನರ ಜೀವಿತವನ್ನು ರಕ್ಷಿಸಲು ಬಂದೆ.
You ever call down a curse on people who hate you or disagree with you?
ನಿಮ್ಮನ್ನು ದ್ವೇಷಿಸುವಂತ ಮತ್ತು ನಿಮ್ಮೊಟ್ಟಿಗೆ ಒಪ್ಪಿಗೆ ಸೂಚಿಸಿದಂತ ಜನರ ಮೇಲೆ ಶಾಪ ಹಾಕಿದ್ರೆ ನಿಮಗೆ ಬಹಳ ತಪ್ಪಾದದ್ದನ್ನು ಮಾಡಿದ್ರು.
Rejecting Jesus Christ.
ಯೇಸು ಕ್ರಿಸ್ತನನ್ನು ಅವರು ತಿರಸ್ಕರಿಸಿದ್ರು.
But even there Jesus said, no, don't curse them.
ಅಲ್ಲಿ ಕೂಡ ಯೇಸು ಹೇಳ್ತಾರೆ, ಇಲ್ಲಿಲ್ಲ ಶಾಪ ಹಾಕಬೇಡ್ರಿ ಅಂತ.
Save them if possible.
ಸಾಧ್ಯವಾದ್ರೆ ಅವ್ರನ್ನ ರಕ್ಷಿಸ್ರಿ ಅಂತ ಹೇಳ್ತಾರೆ.
They don't want to be saved.
ಅವ್ರು ರಕ್ಷಣೆ ಹೊಂದಲಿಕ್ಕೆ ಬಯಸಲಿಲ್ಲ.
Leave them alone.
ಬಿಟ್ಬಿಡ್ರಿ.
Don't destroy them.
ಅವ್ರನ್ನ ನಾಶ ಮಾಡಬೇಡ್ರಿ.
What a lesson for us to learn.
ನಮಗೆ ಕಲಿಯಲಿಕ್ಕೆ ಎಂತ ಪಾಠ ಇದು.
Walk in humility before the Lord.
ಕರ್ತನ ಮುಂದೆ ದೀನತೆಯಲ್ಲಿ ನಡೆಯಬೇಕು.
Never to take revenge.
ಸೇಡು ತಿರ್ಸ್ಕೋಬೇಡ್ರಿ ಅವತ್ತು.
God himself will deal with them.
ದೇವರೇ ಅದನ್ನ ವ್ಯವಹರಿಸಲಿ.
In verses 57 to 62 we read of three people who wanted to follow the Lord but who were not willing to pay the price.
57 ರಿಂದ 62ನೇ ವಚನದವರೆಗೂ ನಾವು ನೋಡುತ್ತೇವೆ, ಮೂವರು ಯೇಸುವನ್ನು ಹಿಂಬಾಲಿಸಲು ಬಯಸಿದ್ರು ಆದರೆ ಬೆಲೆ ತೆತ್ತಲು ತಯಾರಿರಲಿಲ್ಲ.
In chapter 10 we read about 70 people whom Jesus sent out.
10ನೇ ವಚನದಲ್ಲಿ ನಾವು ನೋಡುತ್ತೇವೆ ಯೇಸು 70 ಜನರನ್ನ ಸಾರುವುದಕ್ಕೆ ಕಳುಹಿಸಿದ್ರು.
He had 12 with whom he was closely working.
12 ಜನರು ಆಗಲೇ ಯೇಸುವಿನ ಹತ್ತಿರದಲ್ಲಿ ಕೆಲಸ ಮಾಡ್ತಾ ಇದ್ದರು.
He was preparing them for their future ministry of building the church.
ಸಭೆಯನ್ನು ಕಟ್ಟಲು ಭವಿಷ್ಯದ ಸೇವೆಯನ್ನು ಯೇಸು ನೋಡ್ತಿರ್ತಾರೆ ಇಲ್ಲಿ.
But there were 70 others whom he sent out 2 by 2.
70 ಜನರನ್ನ ಇಬ್ಬಿಬ್ಬರನ್ನಾಗಿ ಯೇಸು ಕಳಿಸಿ ಕೊಡ್ತಾರೆ ಹೊರಗಡೆ ಸುವಾರ್ತೆ ಸಾರಲು.
And because he said the harvest is plentiful verse 2 and we need lot of
ಯೇಸು ಎರಡನೇ ವಚನದಲ್ಲಿ ಹೇಳ್ತಾರೆ ಬೆಳೆಯು ಬಹಳ ಕೆಲಸದವರು ಸ್ವಲ್ಪ ನಮಗೆ ಜಾಸ್ತಿ ಜನ ಬೇಕು.
There is a simple principle which I want you to notice.
ಸಣ್ಣ ತತ್ವ ಇಲ್ಲಿ ಯೇಸು ಹೇಳ್ಕೊಡ್ತಾರೆ, ನೀವು ಅದನ್ನ ಗುರುತಿಸಬೇಕು.
This is when you go to some city.
ನೀವು ಒಂದು ಪಟ್ಟಣಕ್ಕೆ ಹೋದಾಗ,
you must when you enter a house.
ಒಂದು ಮನೆಗೆ ಹೋದಾಗ
first thing you must say is
ಒಂದು ಸಂಗತಿ ನೀವು ಹೇಳಬೇಕು. ಐದನೇ ವಚನ,
peace in this house.
ಈ ಮನೆಗೆ ಶುಭವಾಗಲಿ ಎಂದು.
It's not a formality.
ಅದು ವಿಧಿ ವಿಧಾನ ಅಲ್ಲ.
I'm not saying that if you go into anybody's house you start with that sentence.
ನೀವು ಯಾವುದೇ ಮನೆಗೆ ಹೋದ್ರೂ ಆ ವಾಕ್ಯದಿಂದ ಪ್ರಾರಂಭಿಸಬೇಕು ಅಂತ ನಾನು ಹೇಳ್ತಿಲ್ಲ.
It can become a ritual after some time.
ಸ್ವಲ್ಪ ಸಮಯದ ನಂತರ ಅದು ಸಂಪ್ರದಾಯವಾಗಿ ಬಿಡುತ್ತೆ.
But your spirit must be that.
ನಿಮ್ಮ ಆತ್ಮವು ಅದಾಗಿರಬೇಕು.
You have come in peace.
ನೀವು ಸಮಾಧಾನದಲ್ಲಿ ಬರಬೇಕು.
And you brought the spirit of peace with you.
ನಿಮ್ಮೊಟ್ಟಿಗೆ ಸಮಾಧಾನದ ಆತ್ಮವನ್ನು ತರಬೇಕು.
You haven't come there to fight or quarrel or argue.
ನೀವು ಅಲ್ಲಿ ಜಗಳ ಮಾಡಲು ಅಥವಾ ವಾಗ್ವಾದ ಮಾಡಲು ಬಂದಿಲ್ಲ.
ಅಂಡ್
ಮತ್ತು
ಇಫ್ ದ ಮ್ಯಾನ್ ಹೂ ಇಸ್ ಇನ್ ದಟ್ ಹೌಸ್ ಇಸ್ ಅ ಮ್ಯಾನ್ ಆಫ್ ಪೀಸ್,
ಆರನೇ ವಚನದಲ್ಲಿ ಹೇಳುತ್ತೆ ಅಲ್ಲಿ ಒಬ್ಬ ಆಶೀರ್ವಾದ ಪಾತ್ರನಿದ್ದಾನೆ,
ಪೀಸ್ ವಿಲ್ ರೆಸ್ಟ್ ಆನ್,
ಆಶೀರ್ವಾದವು ಅವನ ಮೇಲೆ ನಿಲ್ಲುವುದು.
ಅದರ್ವೈಸ್ ಇಟ್ ವೋಂಟ್ ರೆಸ್ಟ್ ದೇರ್, ಇಟ್ ವಿಲ್ ಕಮ್ ಬ್ಯಾಕ್ ಟು ಯು.
ಇಲ್ಲದಿದ್ದರೆ ಅದು ನಿಮಗೆ ಹಿಂತಿರುಗುವುದು.
ಅಂಡ್ ಯು ಮಸ್ಟ್ ಸ್ಟೇ ಇನ್ ದಟ್ ಹೌಸ್ ಹಿ ಸೆಡ್, ಡೋಂಟ್ ಗೋ ಟು ಅದರ್ ಹೌಸ್,
ಆ ಮನೆಯಲ್ಲಿ ಇದ್ದುಕೊಳ್ಳ್ರಿ, ಬೇರೆ ಕಡೆ ಹೋಗಬೇಡ್ರಿ.
ವೈ?
ಯಾಕೆ?
ಬಿಕಾಸ್ ದೇರ್ ಆರ್ ವೆರಿ ಫ್ಯೂ ಹೌಸಸ್ ವೇರ್ ದೇರ್ ಇಸ್,
ಕೆಲವೊಂದು ಮನೆಗಳಲ್ಲಿ ಮಾತ್ರ ಸಮಾಧಾನ ಅನ್ನುವಂಥದ್ದು ಇದೆ.
ಜೀಸಸ್ ನ್ಯೂ ದಟ್,
ಯೇಸುವಿಗೆ ಗೊತ್ತಿತ್ತು ಅದು.
ಸೋ ಹಿ ಸೇಸ್ remain in that house.
ಅದಕ್ಕಾಗಿ ಯೇಸು ಹೇಳ್ತಾರೆ ಅದೇ ಮನೆಯಲ್ಲಿ ಅಂತ.
And he says, if someone doesn't accept you,
ನಿಮ್ಮನ್ನ ಕೆಲವರು ಒಪ್ಪಿಕೊಳ್ಳಲಿಲ್ಲ ಅಂದ್ರೆ,
just wipe the dust off your feet and leave that place.
ಕಾಲಿನಲ್ಲಿರುವ ಧೂಳನ್ನು ಒರೆಸಿ ಆ ಸ್ಥಳವನ್ನು ಬಿಟ್ಟು ಹೋಗ್ರಿ ಅಂತ ಯೇಸು ಹೇಳ್ತಾರೆ.
70 went out and came back.
70 ಜನರು ಹೋಗಿ ಹಿಂತಿರುಗಿ ಬರ್ತಾರೆ ಯೇಸುವಿನ ಬಳಿಗೆ.
He said, Lord, this is amazing.
ಕರ್ತರೆ ಇದು ಒಂದು ವಿಸ್ಮಯ ಅಂತ ಹೇಳ್ತಾರೆ.
17, even the demons are afraid of us. They listen to subject to us in
your name. ವಚನ ಹೇಳ್ತಾರೆ, ಸ್ವಾಮಿ ದೆವ್ವಗಳು ಕೂಡ ನಿನ್ನ ಹೆಸರನ್ನು ಕೇಳಿ ನಮಗೆ ಅಧೀನವಾಗ್ತದೆ ಅಂತ.
I saw Satan fall like lightning from heaven.
ಸೈತಾನನು ಸಿಡಿಲಿನಂತೆ ಆಕಾಶದಿಂದ ಬೀಳುವುದನ್ನು ಕಂಡಿನಂತೆ ಯೇಸು ಹೇಳ್ತಾರೆ.
I give you authority over all the power of the enemy. Verse 19.
ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟೆನು ಅಂತ ಯೇಸು 19ನೇ ವಚನದಲ್ಲಿ ಹೇಳ್ತಾರೆ.
Nothing shall injure you.
ಯಾವುದು ನಿಮಗೆ ಕೇಡು ಮಾಡುವುದಿಲ್ಲ ಅಂತ ಯೇಸು ಹೇಳ್ತಾರೆ. ಎಂತಹ ಮಾತು?
Nothing can hurt you.
ಯಾವುದು ನಿಮಗೆ ಕೇಡು ಮಾಡುವುದಿಲ್ಲ.
Because I've given you authority.
ನಾನು ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ.
The enemy has got power.
ವೈರಿಗೆ ಬಲ ಇದೆ.
Which is greater, authority or power?
Adhikarana balava yavu doddudu?
Let me give you an example.
Nimige ondu udaharane kodtene.
There is a huge truck with a lot of power in it driving down the road at 60 kilometers an hour.
Bahala balavadanta ondu dodda lari 60 kilometer vegadalli rastele hogta irutte.
Even if 20 people stand in front of it they'll get run over. Even if 100 people stand in front of it.
20 janaru nintru kuda 100 jana nintru kuda rasteyalli avarna tulkondu horatogutte.
But one man,
adare oba manushya,
stands in the middle of the road,
rasteya madhyadalli,
policeman,
police irutane,
and he's a small man,
sanna manushya,
he just lifts up his hand,
tanna kayana ettane,
and this massive truck stops.
Aa vegadalli iddanta lari nillutte.
Who's got more power, that policeman or the truck?
Yarige hechu bala anta aitu, lari ga athwa police ga?
The truck.
Lari ga.
But what is the policeman got?
Police ge ensitta hagadre,
authority.
Adhikara.
The whole authority of the government is behind.
Sarkaravu aatanige ella adhikara kottittu.
If that lorry doesn't stop, the driver is in trouble.
Aa lorry enadru nilisilla andidre aa lorry samasya sigakontittu.
The driver knows that.
Lorry chalakanige adu gottittu.
So that's the difference between authority and power.
Adhikarakku mattu balakkiruvanta vyathasa ade.
We can stop the devil in Jesus name. Just like that police.
ನಾವು ಸೈತಾನನನ್ನ ಯೇಸುವಿನ ನಾಮದಲ್ಲಿ ನಿಲ್ಲಿಸಬಹುದು ಪೊಲೀಸ್ ರೀತಿಯಲ್ಲಿ.
100 trucks will stop when the policeman lifts up his hand.
ಪೊಲೀಸ್ ಕೈ ಮಾಡಿದ್ರೆ 100 ಲಾರಿಗಳು ಕೂಡ ನಿಲ್ತವೆ.
1000 demons will flee in the name of Jesus.
ಯೇಸುವಿನ ನಾಮದಲ್ಲಿ 1000 ದೆವ್ವಗಳು ಬಿಡ್ತವೆ.
Nothing can hurt us.
ನಮಗೆ ಯಾವುದು ಕೆಡ ಮಾಡೋದಿಲ್ಲ.
In chapter 10 verse 38 to 42 we read a beautiful story of Martha and Mary.
10ನೇ ಅಧ್ಯಾಯ 38ರಿಂದ 42ನೇ ವಚನದಲ್ಲಿ ಮರಿಯ ಮತ್ತು ಮಾರ್ಥಳ ಸುಂದರ ಕಥೆ ಇದೆ.
Of one who was very active in doing something for the Lord, work.
ಮಾರ್ಥಳು ಕರ್ತನ ಸೇವೆಯಲ್ಲಿ ಚಟುವಟಿಕೆಯಿಂದ ಕೂಡಿರ್ತಾಳೆ. ಮರಿಯಳು ಕರ್ತನ ಪಾದದಲ್ಲಿ ವಾಕ್ಯ ಕೇಳ್ತಾ ಕೂತಿರ್ತಾಳೆ. ಯೇಸು ಹೇಳ್ತಾರೆ ಕೇಳಿಸಿಕೊಳ್ಳುವಂತದ್ದು ಪ್ರಮುಖವಾದದ್ದು ಅಂತ. ಅದಕ್ಕಿಂತ ಮುಂಚೆ
ವಿ ರೀಡ್ ದಿ ಸ್ಟೋರಿ ಆಫ್ ದಿ ಗುಡ್ ಸಮಾರಿಟನ್.
ಕರುಣೆಯುಳ್ಳಂತ ಸಮಾರ್ಯದವನ ಕತೆ ಓದ್ತೇವೆ.
ದೇರ್ ವೇರ್ ಜೀಸಸ್ ಇಸ್ ಟ್ರೈಯಿಂಗ್ ಟು ಎಕ್ಸ್ಪ್ಲೈನ್ ಹೂ ಆರ್ ನೇಬರ್.
ಯಾರು ನೆರೆಹೊರೆಯವರು ಅಂತ ಯೇಸು ಇಲ್ಲಿ ವಿವರಿಸುತ್ತಾರೆ.
ದಿ ಇಂಪಾರ್ಟೆಂಟ್ ಥಿಂಗ್ ಟು ನೋಟಿಸ್ ಹಿಯರ್,
ಇಲ್ಲಿ ಗುರುತಿಸಿಕೊಳ್ಳುವುದು ಪ್ರಮುಖ ಏನಂದ್ರೆ,
ದಿಸ್ ಇಸ್ ನಾಟ್ ಲೈಕ್ ಎನಿ ಮ್ಯಾನ್ ಯು ಸೀ ಆನ್ ದಿ ಸ್ಟ್ರೀಟ್ ಲೈಯಿಂಗ್ ಡೌನ್ ಆನ್ ದಿ ರೋಡ್ ಫಾಲನ್ ಡೌನ್.
ಯಾರೋ ಒಬ್ಬ ವ್ಯಕ್ತಿ ರಸ್ತೆಯಲ್ಲಿ ಬಿದ್ದಿರ್ತಾನೆ ಅಂತ ಅಂದ್ರೆ,
ಕೋರ್ಸ್ ವಿ ಮಸ್ಟ್ ಹೆಲ್ಪ್ ಎನಿಬಡಿ ವಿ ಕ್ಯಾನ್.
ಸಾಧ್ಯವಾದ್ರೆ ನಾವು ಸಹಾಯ ಮಾಡಬಹುದು.
Such a need in a country like India, it's impossible to help everybody.
ಆದರೆ ಭಾರತದಂತ ದೇಶದಲ್ಲಿ ಎಲ್ಲರಿಗೂ ಸಹಾಯ ಮಾಡೋದು ಅಸಾಧ್ಯ.
But this was different.
ಆದರೆ ಇಲ್ಲಿ ವ್ಯತ್ಯಾಸ ಇದೆ.
The man lying on the road was a brother of this Levite and this priest.
ಒಬ್ಬ ಮನುಷ್ಯನು ಇಲ್ಲಿ ಬಿದ್ದಿರುವಾತನು ಲೇವಿಯನ ಸಹೋದರನಾಗಿರ್ತಾನೆ.
It was not a stranger.
ಆತನು ಅಪರಿಚಿತನಲ್ಲ, ಸಹೋದರನು.
Why do I say that?
ಯಾಕೆ ನಾನು ಅದನ್ನು ಹೇಳ್ತೇನೆ?
Because in Israel everybody was a child of Abraham.
ಇಸ್ರಾಯೇಲ್ ನಲ್ಲಿ ಎಲ್ಲರೂ ಅಬ್ರಾಹ್ಮನ ಮಕ್ಕಳು,
ಐಸಾಕ್ ಅಂಡ್ ಜೇಕಬ್,
ಇಸಾಕ ಮತ್ತು ಯಾಕೋಬನ ಮಕ್ಕಳು.
Therefore they were all brothers.
ಹಾಗಾಗಿ ಅವರೆಲ್ಲರೂ ಸಹೋದರರು.
Israel was like a church.
ಇಸ್ರಾಯೇಲ್ ಒಂದು ರೀತಿ ಸಭೆ ಅಂತ.
To understand the story properly,
ನೀವು ಈ ಕಥೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ,
it's like seeing your brother in your church on the road.
ನಿಮ್ಮ ಸಭೆಯಲ್ಲಿರುವಂತ ಸಹೋದರನು ರಸ್ತೆ ಬದಿಯಲ್ಲಿ ಇರ್ತಾನೆ, ಬಿದ್ದಿರ್ತಾನೆ ಅನ್ಕೊಳ್ಳಿ.
And you just pass by and go.
ನೀವು ಹಾಗೆ ಹಾದು ಹೋಗ್ಬಿಡ್ತೀರಾ.
That's the point of the story.
ಅದು ಕಥೆಯ ಮುಖ್ಯ ಅಂಶ.
Not some unknown person lying there.
ಅಪರಿಚಿತ ವ್ಯಕ್ತಿ ಬಿದ್ದಿರೋದಲ್ಲ.
That's why you see the good Samaritan did something for.
ಕರುಣೆಯುಳ್ಳಂತ ಸಮಾರ್ಯದವನು ಇಲ್ಲಿ ಏನೋ ಒಂದು ಮಾಡ್ತಾನೆ.
Jesus said,
ಯೇಸು ಹೇಳ್ತಾರೆ,
that's what it means to love your neighbor.
ನಿಮ್ಮ ನೆರೆ ಹೊರೆಯವರನ್ನ ಪ್ರೀತಿಸುವುದರ ಅರ್ಥ ಏನು ಅಂತ.
And then in chapter 11 Jesus spoke about prayer.
11ನೇ ಅಧ್ಯಾಯದಲ್ಲಿ ಯೇಸು ಪ್ರಾರ್ಥನೆ ಕುರಿತು ಮಾತನಾಡುತ್ತಾರೆ.
And when they asked him to teach them how to pray.
ಪ್ರಾರ್ಥನೆ ಮಾಡೋದು ಹೇಗೆ ಕಲಿಸು ಅಂದಾಗ,
he not only taught them the Lord's prayer.
ಕರ್ತನ ಪ್ರಾರ್ಥನೆ ಮಾತ್ರ ತಿಳಿಸಿಕೊಡಲಿಲ್ಲ.
He told them how to pray.
ಹೇಗೆ ಪ್ರಾರ್ಥನೆ ಮಾಡಿದರು ಅಂತಾನೂ ಹೇಳ್ಕೊಟ್ರು.
He said you must keep on asking like a friend who needs some food for his visitor at midnight.
ಒಬ್ಬ ಸ್ನೇಹಿತನು ಮತ್ತೊಬ್ಬನ ಸ್ನೇಹಿತನ ಬಳಿಗೆ ಹೋಗಿ ನನ್ನ ಮನೆಗೆ ಯಾರೋ ಬಂದಿದ್ದಾರೆ ಊಟ ಕೊಡು ಅಂತ
ಕೇಳ್ತಾನೆ. Neighbor's house and keeps on knocking.
ನೆರೆಹೊರೆಯವನ ಮನೆಯ ಬಾಗಿಲನ್ನು ಬಡಿತಾ ಇರ್ತಾನೆ.
He said, give me some food.
ಆಹಾರ ಕೊಡು ಸ್ವಲ್ಪ.
Give me some food.
ಆಹಾರ ಕೊಡು ಸ್ವಲ್ಪ.
Man doesn't wake up.
ಮನುಷ್ಯ ಎದ್ದೇಳೋದಿಲ್ಲ.
He keeps on knocking.
ಬಡಿತಾನೆ ಇರ್ತಾನೆ.
I'm not going to give up. You've got to give me some food.
ನೀ ನನಗೆ ಆಹಾರ ದಯಪಾಲಿಸುವವರೆಗೂ ನಾನು ಬಿಡೋದಿಲ್ಲ ಅಂತ ಹೇಳ್ತಾನೆ.
And finally the person gives it.
ಕೊನೆಯದಾಗಿ ಆತನು ಕೊಡ್ತಾನೆ.
And Jesus said, if you ask like this,
ಯೇಸು ಹೇಳ್ತಾರೆ ಈ ರೀತಿಯಾಗಿ ಕೇಳುವಾಗ, ಒಂಬತ್ತನೇ ವಚನ, ನೀವು ಪಡ್ಕೊಳ್ತೀರಿ.
If you knock like this, the door will always be open.
ನೀವು ಈ ರೀತಿಯಾಗಿ ತಟ್ಟಿದ್ರೆ ತೆರೆಯಲ್ಪಡುವುದು ಅಂತ.
Oh, how much we have missed by not asking.
ನಾವು ಈ ರೀತಿಯಾಗಿ ಕೇಳದೇ ಇರುವಂತದ್ದು ನೆಷ್ಟು ತಪ್ಪಿಸಿಕೊಂಡಿದ್ದೇವೆ.
We have knocked and then given up.
ನಾವು ತಟ್ಟುತ್ತೇವೆ, ಬಿಟ್ಬಿಡ್ತೀವಿ.
We asked and we didn't get, we gave up.
ಕೇಳ್ತೀವಿ, ಸಿಗ್ಲಿಲ್ಲ ಅಂದ್ರೆ ಬಿಟ್ಬಿಡ್ತೀವಿ.
What is the question here?
ಇಲ್ಲಿ ಪ್ರಶ್ನೆ ಏನು?
Verse 1, Lord teach us to pray.
ಒಂದನೇ ವಚನ, ಪ್ರಾರ್ಥನೆ ಮಾಡೋದು ಕಲಿಸು ಅಂತ.
This is how to pray.
ಈ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು.
Knock. Ask, keep on asking, keep on knocking.
ತಟ್ಟೋದು ಬೇಡ್ಕೊಳ್ತಾ ಇರೋದು ಯಾವಾಗ್ಲೂ.
Have you asked for the fullness of the Holy Spirit?
ಪವಿತ್ರಾತ್ಮನ ತುಂಬಿಸುವಿಕೆ ಕೇಳ್ಕೊಂಡಿದ್ದೀರಾ? ಕೇಳ್ಕೊಳ್ತಾನೆ ಇದ್ದೀರಾ?
In fact, Jesus said at the end.
ಯೇಸು ಕೊನೆಯಲ್ಲಿ ಹೇಳ್ತಾರೆ.
You know what you need to ask for?
ನೀವೇನಕ್ಕೆ ಕೇಳಬೇಕು ಅಂತ?
You know what this story is, this parable is a picture of?
ಈ ಸಾಮ್ಯದ ಚಿತ್ರಣ ಏನು ಗೊತ್ತಾ ನಿಮಗೆ?
Verse 13.
13ನೇ ವಚನ.
Ask your father for the Holy Spirit.
ಪವಿತ್ರಾತ್ಮನ ವರಕ್ಕಾಗಿ ತಂದೆಯಲ್ಲಿ ಕೇಳ್ಕೊಳ್ಳ್ರಿ.
That's the point of the whole thing.
ಇದರ ಮುಖ್ಯಾಂಶ ಇದೇ ಆಗಿದೆ.
When the disciples said, teach us to pray,
ಶಿಷ್ಯಂದರು ಕಲಿಸು ಪ್ರಾರ್ಥನೆ ಅಂತ ಕೇಳಿದಾಗ, ಯೇಸು ಹೇಳ್ತಿದ್ದಾರೆ,
you know what you need to pray for?
ನೀವೇನಕ್ಕೆ ಪ್ರಾರ್ಥನೆ ಮಾಡಬೇಕು?
You need to pray for the Holy Spirit.
ಪವಿತ್ರಾತ್ಮನಿಗಾಗಿ ಪ್ರಾರ್ಥನೆ ಮಾಡಬೇಕು.
To whom should you pray?
ಯಾರಿಗೆ ಪ್ರಾರ್ಥನೆ ಮಾಡಬೇಕು?
Verse 13, to your heavenly father.
13ನೇ ವಚನ, ಪರಲೋಕ ತಂದೆಗೆ.
God is already your father.
ದೇವರು ಆಗಲೇ ನಿಮ್ಮ ತಂದೆಯಾಗಿದ್ದಾರೆ.
Because you are born again.
ಯಾಕೆಂದ್ರೆ ನೀವು ಹೊಸದಾಗಿ ಹುಟ್ಟಿದ್ದೀರಿ.
You still need to ask him for the Holy Spirit.
ಪವಿತ್ರಾತ್ಮನಿಗಾಗಿ ಕೇಳ್ಕೋಬೇಕು.
Some people have a theological argument.
ಅನೇಕರು ತಾರ್ಕಿಕ ವಾಗ್ವಾದ ಮಾಡ್ತಾರೆ.
If I'm unconverted, then I can ask for the Holy Spirit.
ನಾನು ಪರಿವರ್ತನೆ ಹೊಂದಿಲ್ಲ ಅಂದ್ರೆ ಪವಿತ್ರಾತ್ಮನಿಗೆ ಕೇಳ್ಕೊಳ್ತೀನಿ ಅಂತ.
Then Jesus would have said, ask God for the Holy Spirit.
ಆಗ ಯೇಸು ಹೇಳ್ತಿದ್ರು ಪವಿತ್ರಾತ್ಮನಿಗಾಗಿ ದೇವರಲ್ಲಿ ಕೇಳ್ಕೊಳ್ರಿ ಅಂತ.
No, he said, ask your heavenly father.
ಇಲ್ಲ, ಯೇಸು ಹೇಳ್ತಾರೆ ಪರಲೋಕ ತಂದೆಯಲ್ಲಿ ಕೇಳ್ರಿ ಅಂತ.
Are you a child of God?
ನೀವು ದೇವರ ಮಗುವ?
Yes, your heavenly father.
ಹೌದು, ಆತನು ನಿಮ್ಮ ಪರಲೋಕದ ತಂದೆ.
Then you need to ask for the Holy Spirit.
ಆಗ ನೀವು ಪವಿತ್ರಾತ್ಮನಿಗಾಗಿ ಕೇಳ್ಕೊಬೇಕು.
And it's because you don't ask for him.
ನೀವು ಆತನಲ್ಲಿ ಕೇಳಿಕೊಳ್ಳದೇ ಇರೋದ್ರಿಂದ.
You don't ask for that power.
ಆ ಬಲಕ ಕೇಳ್ಕೊಳ್ಳಿಲ್ಲ ಅಂದ್ರೆ.
When people come to you in need, you have nothing to give them.
ಜನರು ಅಗತ್ಯತೆಯಲ್ಲಿ ನಿಮ್ಮ ಬಳಿಗೆ ಬರುವಾಗ ಅವರಿಗೆ ಕೊಡಲು ನಿಮ್ಮಲ್ಲೇನೂ ಇರೋದಿಲ್ಲ.
You don't have an anointing to give the word to people.
ಜನರಿಗೆ ವಾಕ್ಯ ಕೊಡಲು ನಿಮಗೆ ಅಭಿಷೇಕ ಬೇಕು.
You don't have words to help people because you have not gone to God to give you the power of the Holy Spirit.
ಜನರಿಗೆ ಸಹಾಯಿಸಲು ನಿಮ್ಮಲ್ಲಿ ವಾಕ್ಯ ಇಲ್ಲ, ಯಾಕಂದ್ರೆ ದೇವರ ಬಳಿ ಪವಿತ್ರಾತ್ಮನ ಬಲಕ ಕೇಳಿಕೊಳ್ಳಲಿಲ್ಲ. ಎಂತಹ ಪಾಠ ಇದು!
Even Jesus prayed for the Holy Spirit.
ಯೇಸು ಕೂಡ ಪವಿತ್ರಾತ್ಮನ ಬಲಕ ಕೇಳ್ಕೊಂಡ್ರು.
You and I need to do that.
ನಾನು ಮತ್ತು ನೀವು ಕೂಡ ಮಾಡಬೇಕು ಪ್ರತಿ ಬಾರಿ.
Because all the time there are people in need around us.
ಅನೇಕರು ನಮ್ಮ ಸುತ್ತಮುತ್ತ ಅಗತ್ಯತೆಯಲ್ಲಿರ್ತಾರೆ.
May God help us.
ದೇವರು ನಮಗೆ ಸಹಾಯ ಮಾಡಲಿ.